ದಿನ ದಿನದಿಂದ ಅವಳ ಕ್ರೂರತೆ ಹೆಚ್ಚಾಗಲು ಎಲ್ಲ ದೇವತೆಗಳು ವಿಷ್ಣುವಿನ ಬಳಿ ಹೋಗಿ ಮಹಿಷಿಯ ಕ್ರೂರತೆಯನ್ನು ತಮ್ಮನ್ನು ಕಾಪಾಡಲು ಕೇಳಿಕೊಂಡರು. ಹರಿ ಮತ್ತು ಹರರ ಸಂತಾನದಿಂದಲೇ ಮಹಿಷಿಯ ಸಂಹಾರ ಸಾಧ್ಯವಿರುವುದರಿಂದ ವಿಷ್ಣುವೇ ಕಾಪಾಡಬೇಕೆಂದು ಕೇಳಿಕೊಂಡರು. ವಿಷ್ಣುವು ಸಮುದ್ರ ಮಂಥನದ ಸಮಯದಲ್ಲಿ ಅಮೃತವು ರಾಕ್ಷಸರ ಕೈ ಸೆರೆಯದ ಕಾರಣ ಮೋಹಿನಿ ಅವತಾರವನ್ನು ಧರಿಸಿ ರಾಕ್ಷಸರಿಂದ ಅಮೃತವನ್ನು ಹಿಂತೆಗೆದುಕೊಂಡು ದೇವತೆಗಳಿಗೆ ಹಂಚಿದನು. ಆ ಮೋಹಿನಿ ಅವತಾರದ ವಿಷ್ಣು ಮತ್ತು ಶಿವನ ಯೋಗದಿಂದ ಜನಿಸಿದ ಮಗುವೇ ಅಯ್ಯಪ್ಪಸ್ವಾಮಿ. ಅದೇ ಸಮಯದಲ್ಲಿ ದೊರೆ ರಾಜಶೇಖರನು ಶಿವನಲ್ಲಿ ಮಗುವಿಗಾಗಿ ಪ್ರಾರ್ಥಿಸುತ್ತಿದ್ದನು. ಹರಿಹರರಿಗೆ ಜನಿಸಿದ ಮಗುವನ್ನು ರಾಜಶೇಖರನ ಕೈ ಸೇರುವಂತೆ ಶಿವನು ಮಾಡಿದನು. ಒಂದು ದಿನ ದೊರೆಯು ಪಂಪಾ ನದಿ ತೀರದಲ್ಲಿರುವ ಅಡವಿಗೆ ಬೇಟೆಗಾಗಿ ಹೋದನು. ಬೇಟೆಯನ್ನು ಮುಗಿಸಿ ನದಿ ತೀರದಲ್ಲಿ ವಿಶ್ರಮಿಸಲು ಕೂತಾಗ ಹತ್ತಿರದ ಕಾಡಿನಿಂದ ಮಗು ಅಳುವ ಶಬ್ದ ಕೇಳಿ ಬಂದಿತು. ಅದೇ ದಿಕ್ಕಿನಲ್ಲಿ ಶಬ್ದವನ್ನು ಅರಿಸುತ್ತಾ ಹೋದಾಗ ಹತ್ತಿರದಲ್ಲೇ ಒಂದು ಮಗುವು ಕೈಕಾಲುಗಳನ್ನು ಆಡಿಸುತ್ತಾ ಅಲ್ಲಿರುವುದನ್ನು ನೋಡಿ ಆಶ್ಚರ್ಯಗೊಂಡನು. ಆ ಮಗುವನ್ನು ಕಂಡ ರಾಜನಿಗೆ ಅದನ್ನು ಮನೆಗೆ ತೆಗೆದುಕೊಂಡು ಹೋಗುವ ಬಯಕೆ ಆಯಿತು. ಅದೇ ಹೊತ್ತಿಗೆ ಒಬ್ಬ ಸ್ವಾಮಿಯು ಬಂದು ಆ ಮಗುವನ್ನು ಕರೆದೊಯ್ಯುವಂತೆ ಹೇಳಿದನು. ಅಲ್ಲದೆ ಆ ಮಗುವು ಅವನ ಎಲ್ಲಾ ಕಷ್ಟಗಳನ್ನು ನಿವಾರಿಸಿ 12 ವರ್ಷವಾದಾಗ ತನ್ನ ದೇವಿ ಮಹಿಮೆಗಳನ್ನು ತೋರಿಸುತ್ತಾನೆಂದು ಹೇಳಿದನು. ಕಂಠದಲ್ಲಿ ಬಂಗಾರದ ಆಭೂಷಣವಿದ್ದ ಕಾರಣ ಮಗುವಿಗೆ ಮಣಿಕಂಠನೆಂದು ಹೆಸರಿಟ್ಟರು. ರಾಜನು ಮಣಿಕಂಠನನ್ನು ರಾಜಮಂದಿರಕ್ಕೆ ಕರೆದೊಯ್ದು ರಾಣಿಗೆ ನಡೆದ ವೃತ್ತಾಂತವನ್ನು ವಿವರಿಸಿದನು. ಈ ಮಗುವು ಆ ಪರಮೇಶ್ವರನ ಕೃಪೆಯಿಂದಲೇ ನಮಗೆ ದೊರಕಿದೆ ಎಂದು ಇಬ್ಬರು ಬಹಳ ಸಂತೋಷಪಟ್ಟರು. ರಾಜ್ಯದ ಎಲ್ಲ ಪ್ರಜೆಗಳು ರಾಜ್ಯಕ್ಕೆ ಉತ್ತರಾಧಿಕಾರಿ ದೊರೆತನೆಂದು ಆನಂದ ಉಲ್ಲಾಸ ಭರಿತರಾದರು. ಆದರೆ ಮಹಾಮಂತ್ರಿಗೆ ಮಾತ್ರ ಮಣಿಕಂಠನು ತೊಡಕಾಗಿ ಕಂಡನು. ಏಕೆಂದರೆ ಮಹಾಮಂತ್ರಿಗೆ ಹೇಗಾದರೂ ಮಾಡಿ ರಾಜ್ಯವನ್ನು ಪಡೆಯಬೇಕೆಂಬ ಆಲೋಚನೆ ಇತ್ತು. ಬಹಳ ಚಿಕ್ಕ ವಯಸ್ಸಿನಿಂದಲೇ ಮಣಿಕಂಠನು ತೀಕ್ಷ್ಣ ಬುದ್ಧಿಯವನಾಗಿದ್ದನು. ಎಲ್ಲ ವಿದ್ಯೆಗಳಲ್ಲಿಯೂ ಯುದ್ಧ ಭೂಮಿಯಲ್ಲೂ ಅವನ ಅಪೂರ್ವ ಅಸಾಮಾನ್ಯ ಕೌಶಲ್ಯವನ್ನು ತೋರುತ್ತಿದ್ದನು. ಇವನು ದೈವಾಂಶ ಸಂಭೂತನೆಂದು ತಿಳಿದುಕೊಂಡನು.